ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರಾಧಾಪ್ರಸಾದ್. ಮುಖ್ಯಾಂಶಗಳು: ಮಹಾಕುಂಭಮೇಳದ ಮೊದಲ ಪವಿತ್ರ ಸ್ನಾನದಲ್ಲಿ 3,50,00,000 ಹೆಚ್ಚು ಭಕ್ತಾದಿಗಳು ಭಾಗಿ, ಪ್ರಧಾನಿ ಶ್ಲಾಘನೆ. ಪಾಕ್ ಆಕ್ರಮಿತ ಕಾಶ್ಮೀರವಿಲ್ಲದೆ ಜಮ್ಮು ಕಾಶ್ಮೀರ ಅಪೂರ್ಣ, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಸಿಸಿ ಡಿಸೆಂಬರ್ ತಿಂಗಳ ಆಟಗಾರ ಪ್ರಶಸ್ತಿ ಭಾರತದ ಜಸ್ಪ್ರೀತ್ ಬೂಮ್ರಾ ಮತ್ತು ಆಸ್ಟ್ರೇಲಿಯಾದ ಅನ್ನಾಬೆಲ್ ಸುದರ್ಲ್ಯಾಂಡ್ ಆಯ್ಕೆ. ಖೋಖೋ ವಿಶ್ವಕಪ್ 2025 ಇಂದಿನ ಕಣದಲ್ಲಿ ಭಾರತ ಪುರುಷ ಮತ್ತು ಮಹಿಳಾ ತಂಡಗಳು. ವಾರ್ತೆಗಳ ವಿವರ: ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಹಾಕುಂಭಮೇಳದಲ್ಲಿ ನಡೆದ ಮೊದಲ ಅಮೃತ ಸ್ನಾನದಲ್ಲಿ ಭಾಗಿಯಾದ ಭಕ್ತರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ 13 ಅಖಾಡಗಳಲ್ಲಿ ಅಮೃತ ಸ್ನಾನ ನಡೆಯುತ್ತಿದ್ದು, ತ್ರಿವೇಣಿ ಸಂಗಮದಲ್ಲಿ ಮಹಾನಿರ್ವಾಣಿ ಪಂಚಾಯತ್ ಅಖಾಡದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೊದಲ ಪವಿತ್ರ ಸ್ನಾನದಲ್ಲಿ ಇಂದು ಸುಮಾರು 3,50,00,000 ಹೆಚ್ಚು ಭಕ್ತಾದಿಗಳು ಪುಣ್ಯ ಸ್ನಾನ ಮಾಡಿದರು. ಪವಿತ್ರ ಸ್ನಾನದ ನಂತರ ಭಕ್ತರು ಘಾಟ್ಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಪ್ರಾರ್ಥನೆ ಸಲ್ಲಿಸಿದರು. ಹಬ್ಬದ ಪಾವಿತ್ರ್ಯವನ್ನು ಹೆಚ್ಚಿಸುವ ದಾನ ಕಾರ್ಯಗಳಲ್ಲಿಯೂ ಭಕ್ತಾದಿಗಳು ತೊಡಗಿದ್ದರು. ನೀತಿ ನಿರ್ಧಾರಗಳಿಗೆ ಪ್ರಾಯೋಗಿಕ ಅಡಿಪಾಯವನ್ನು ಒದಗಿಸುವ ಮೂಲಕ ಪರಿಣಾಮಕಾರಿ ಆಡಳಿತದಲ್ಲಿ ಸಂಖ್ಯಾಶಾಸ್ತ್ರೀಯ ಉಪಕರಣಗಳು ಮತ್ತು ಪರಿಮಾಣಾತ್ಮಕ ತಂತ್ರಗಳು ಮಹತ್ವದ ಪಾತ್ರ ನಿರ್ವಹಿಸುತ್ತವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟಪತಿ ಭವನದಲ್ಲಿ ಇಂದು ಭಾರತೀಯ ಅಂಕಿಅಂಶ ಸೇವೆಯ ಪ್ರಶಿಕ್ಷಣಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆರೋಗ್ಯ, ಶಿಕ್ಷಣ, ಜನಸಂಖ್ಯೆಯ ಗಾತ್ರ ಮತ್ತು ಉದ್ಯೋಗ ಕುರಿತ ಅಂಕಿಅಂಶವನ್ನು ಸಂಗ್ರಹಿಸಲು ಸರ್ಕಾರಗಳು ಪ್ರಮುಖವಾಗಿ ರಾಷ್ಟೀಯ ಅಂಕಿಅಂಶಗಳ ವ್ಯವಸ್ಥೆಯನ್ನು ಅವಲಂಬಿಸಿದೆ. ಇದು ನೀತಿ ರೂಪಿಸುವುದಕ್ಕೆ ಪ್ರಮುಖ ಆಧಾರವಾಗಿದೆ ಎಂದು ಅವರು ಒತ್ತಿ ನುಡಿದರು. ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯು ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರಲು ಪ್ರಮುಖ ಸಾಧನಗಳಾಗಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದರು. ಅಂಕಿಅಂಶಗಳು ಸಮರ್ಥ ಆಡಳಿತದ ಬೆನ್ನೆಲುಬು ಮಾತ್ರವಲ್ಲದೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಸಾಧನಗಳಾಗಿವೆ ಎಂದರು. ನೀತಿಗಳನ್ನು ರೂಪಿಸುವುದು, ಜಾರಿಗೊಳಿಸುವುದು, ಪರಿವೀಕ್ಷಿಸುವುದು ಮಾತ್ರವಲ್ಲದೆ ನೀತಿ ಪರಿಶೀಲನೆ ಹಾಗೂ ಪರಿಣಾಮವನ್ನು ಅಂದಾಜಿಸಲು ಕೂಡ ಸರ್ಕಾರಕ್ಕೆ ದತ್ತಾಂಶದ ಅಗತ್ಯವಿದೆ ಎಂದು ರಾಷ್ಟಪತಿ ಹೇಳಿದರು. ಸರ್ಕಾರದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗೆಗಿನ ತಿಳುವಳಿಕೆ ಮತ್ತು ಮೌಲ್ಯಮಾಪನಕ್ಕಾಗಿ ನಾಗರಿಕರಿಗೂ ಅಂಕಿಅಂಶಗಳ ಅಗತ್ಯವಿದೆ ಎಂದು ಅವರು ಹೇಳಿದರು. ಪಾಕ್ ಆಕ್ರಮಿತ ಕಾಶ್ಮೀರವಿಲ್ಲದೆ ಜಮ್ಮು ಕಾಶ್ಮೀರ ಅಪೂರ್ಣ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಜನರನ್ನು ಧರ್ಮದ ಆಧಾರದಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜಮ್ಮುವಿನ ಹೊರವಲಯದಲ್ಲಿ ಅಖ್ನೂರ್ ಪ್ರದೇಶದಲ್ಲಿ ಇಂದು ಸೇನೆ ಆಯೋಜಿಸಿದ್ದ ಮಾಜಿ ಸೈನಿಕರ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸಕ್ರಿಯ ಲಾಂಚಿಂಗ್ ಪ್ಯಾಡ್ಗಳಿದ್ದು ಭಾರತ ಸಕಾಲದಲ್ಲಿ ಕ್ರಮ ಕೈಗೊಳ್ಳಲಿದೆ ಎಂದರು. ದೇಶವನ್ನು ರಕ್ಷಿಸಲು ನಡೆದ ಯುದ್ದಗಳ ವೇಳೆ ಭಾರತೀಯ ಶೂರ ಸೈನಿಕರು ಯಾವಾಗಲೂ ಶತ್ರುಗಳನ್ನು ಪರಾಭವಗೊಳಿಸುತ್ತಾ ಬಂದಿದ್ದಾರೆ. ಭಯೋತ್ಪಾದನೆ ವಿರುದ್ಧ ರಾಷ್ಟ ರಕ್ಷಣೆಯಲ್ಲಿ ಸೇನಾ ಯೋಧರ ತ್ಯಾಗವನ್ನು ಪಾತ್ರವನ್ನು ರಕ್ಷಣಾ ಸಚಿವರು ಶ್ಲಾಘಿಸಿದರು.
ಅವೈಧ ಘುಸ್ಪೈಠ ಔರ್ ಆತಂಕವಾದ ಕೋ ಹವಾ ದೇನೆ ಕಾ ಕಾಮ 1965 ಕೆ ಜಮಾನೆ ಸೇ ಲಗಾತಾರ ಹಮಾರಾ ಪಡೋಸಿ ದೇಶ ಕರ್ತಾ ಚಲಾ ಆ ರಹಾ ಹೈ ನಾ ತೋ 1965 ಮೇ ಯಹಾಂ ಕೆ ಲೋಗೋ ನೇ ಪಾಕಿಸ್ತಾನ ಕಾ ಸಾಥ ದಿಯಾ ನಾ ಹಿ ಆತಂಕವಾದ ಕೆ ಇಸ್ ದೌರ್ ಮೇ ಸಾಥ ದಿಯಾ ಪಾಕಿಸ್ತಾನ ಅಪ್ನಿ ತರಫ ಸೇ ಪೂರಿ ತಾಕತ್ ಝೋಂಕತಾ ಹೈ ಕೈಸೆ ಭಾರತ ಕೋ ಡಿಸ್ಟೆಬಿಲೈಜ್ ಕಿಯಾ ಹೈ ಆಜ್ ಭಿ 80% ಸೇ ಅಧಿಕ ಆತಂಕವಾದಿ ಪಾಕಿಸ್ತಾನ ಸೇ ಹಿ ಭಾರತ ಮೇ ಆತೇ ಹೈ.
ರಕ್ಷಣಾ ಸಚಿವರು 108 ಅಡಿ ರಾಷ್ಟ್ರಧ್ವಜವನ್ನು ಹಾರಿಸಿ ಅಖ್ನೂರ್ನಲ್ಲಿ ಪಾರಂಪರಿಕ ಸಂಗ್ರಹಾಲಯವನ್ನು ಉದ್ಘಾಟಿಸಿದರು. ಈ ಸಂಗ್ರಹಾಲಯದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿವಿಧ ಸಮರಗಳಲ್ಲಿ ಬಳಸಲಾಗಿದ್ದ ಶಸ್ತಾಸ್ತ್ರಗಳನ್ನು ಪ್ರದರ್ಶಿಸಲಾಗಿದೆ. ಇದಕ್ಕೂ ಮುನ್ನ ರಕ್ಷಣಾ ಸಚಿವರನ್ನು ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ, ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಹಾಗೂ ಹಿರಿಯ ಅಧಿಕಾರಿಗಳು ಬರಮಾಡಿಕೊಂಡರು. ಹೆಚ್ಚುತ್ತಿರುವ ಜಾಗತಿಕ ಸ್ಥಾನಮಾನ ಮತ್ತು ಸವಾಲಿನ ಸಮಯದಲ್ಲಿ ಅರ್ಥಪೂರ್ಣ ಸಹಕಾರ ನೀಡುವಾಗ ಧ್ರುವೀಕೃತ ಜಗತ್ತನ್ನು ನ್ಯಾವಿಗೇಟ್ ಮಾಡುವ ಭಾರತದ ವಿಶಿಷ್ಟ ಸಾಮರ್ಥ್ಯವನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಸ್ಪೇನ್ನಲ್ಲಿರುವ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಜಾಗತಿಕ ವೇದಿಕೆಯಲ್ಲಿ ಭಾರತದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಕಾರ್ಯವಿಧಾನವನ್ನು ಒತ್ತಿ ಹೇಳಿದರು.
If you look at the world today, aaj duniya mein tanav itna zyada hai, alag alag sangharsh ho rahe hain, yuddh bhi ho raha hai do jagah. It is a very polarized world. So in a polarized world, if there is a country which is able to, jo hum apne yahan kehte the, sabka saath sabka vikas sabka vishwas, we are actually able to take it into the world as well. And that is something which slowly slowly other nations have started to understand and to value.
ರಷ್ಯಾ ಮತ್ತು ಉಕ್ರೇನ್ ಅಥವಾ ಇಸ್ರೇಲ್ ಮತ್ತು ಇರಾನ್ ರಾಷ್ಟಗಳೊಂದಿಗೆ ಮಾತನಾಡುವ ಸ್ಥಿತಿಯಲ್ಲಿ ಕೆಲವೇ ದೇಶಗಳಿವೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಎರಡೂ ರಾಷ್ಟಗಳೊಂದಿಗೆ ಮಾತನಾಡುವ ಸಾಮರ್ಥ್ಯ ಹೊಂದಿದ್ದಾರೆ. ಅದೇ ರೀತಿ ಕೆಲವು ದೇಶಗಳು ಏಕಕಾಲದಲ್ಲಿ ಕ್ವಾಡ್ ಮತ್ತು ಬ್ರಿಕ್ಸ್ನ ಸದಸ್ಯರಾಗಬಹುದು ಎಂದು ಡಾ ಎಸ್ ಜೈಶಂಕರ್ ಹೇಳಿದರು. ಭಾರತ ಸ್ಪೇನ್ ಸಂಬಂಧಗಳ ಬಗ್ಗೆ ಆಶಾವಾದ ವ್ಯಕ್ತಪಡಿಸಿದ ವಿದೇಶಾಂಗ ಸಚಿವರು ಎರಡೂ ದೇಶಗಳ ನಡುವಿನ ಬಾಂಧವ್ಯ ಗಣನೀಯವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನವದೆಹಲಿಯಲ್ಲಿಂದು ರಾಷ್ಟೀಯ ಅರಿಶಿನ ಮಂಡಳಿಯನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅರಿಶಿನ ಬೆಳೆಯುವ ರೈತರ ಕಲ್ಯಾಣ, ಉತ್ಕೃಷ್ಟ ಅರಿಶಿನ ತಳಿ ಅಭಿವೃದ್ಧಿಪಡಿಸುವಿಕೆ ಮತ್ತು ರಫ್ತು ಉತ್ತೇಜನದತ್ತ ಮಂಡಳಿಯು ಗಮನ ಹರಿಸುತ್ತದೆ ಎಂದು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಸಚಿವರು ತಿಳಿಸಿದರು.
टर्मरिक के ऊपर विशेष ध्यान देना चाहिए, अलग बोर्ड बनाना चाहिए. 40 वर्षों के परिश्रम के बाद ये सत्ता साकार हुआ है. मैं सभी हल्दी किसानों को, हल्दी को प्रोसेस करने वाले कर्मचारियों को, उद्योगों को और हमारे निर्यातकों को शुभकामनाएं देता हूँ कि ये जो नया टर्मरिक बोर्ड बना है ये आगे चल के आपके काम में बढ़त करने का एक काम करेगा.
ವಿಶ್ವದ ಶೇಕಡಾ 70% ಅರಿಶಿನವನ್ನು ಭಾರತದಲ್ಲಿ ಬೆಳೆಯಲಾಗುತ್ತಿದ್ದು ದೇಶದ 20 ರಾಜ್ಯಗಳಲ್ಲಿ ರೈತರು ಅರಿಶಿನ ಕೃಷಿಯಲ್ಲಿ ನಿರತರಾಗಿದ್ದಾರೆ. ಅರಿಶಿನ ಕೃಷಿಯ ಸಂಶೋಧನೆ, ಮೌಲ್ಯವರ್ಧಿತ ಉತ್ಪನ್ನ, ಮೂಲಸೌಕರ್ಯ ಅಭಿವೃದ್ಧಿ, ಉತ್ಪಾದಕತೆ ಮತ್ತು ರಫ್ತು ಹೆಚ್ಚಿಸುವ ಕ್ರಮಗಳ ಕುರಿತು ಮಂಡಳಿಯು ಗಮನ ಹರಿಸಲಿದೆ ಎಂದು ಅವರು ಹೇಳಿದರು. ದೇಶದಲ್ಲಿ 30 ವಿಧದ ಅರಿಶಿನ ತಳಿಗಳಿದ್ದು ಅದರಲ್ಲಿ ಹಲವು ಜಿಐ ಟ್ಯಾಗ್ ಸಹ ಪಡೆದಿವೆ ಎಂದು ಸಚಿವರು ಮಾಹಿತಿ ನೀಡಿದರು. ರಾಷ್ಟೀಯ ಅರಿಶಿನ ಮಂಡಳಿಯು ಅರಿಶಿನದ ಅಗತ್ಯ ಮತ್ತು ಔಷಧೀಯ ಗುಣಗಳು, ಅದರ ಇಳುವರಿ ಹೆಚ್ಚಿಸುವ ಮಾರ್ಗಗಳು ಮತ್ತು ಹೊಸ ಮಾರುಕಟ್ಟೆಗಳಿಗೆ ವ್ಯಾಪಾರ ಉತ್ತೇಜಿಸಲು ಲಾಜಿಸ್ಟಿಕ್ಸ್ ಮತ್ತು ಪೂರೈಕೆ ಸರಪಳಿಯನ್ನು ಹೆಚ್ಚಿಸುವ ಕುರಿತು ಜಾಗೃತಿ ಮೂಡಿಸಲು ಸಹ ಪರಿಶೀಲಿಸಲಾಗುತ್ತದೆ ಎಂದು ಸಚಿವ ಗೋಯಲ್ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಮಂಡಳಿಯ ಸ್ಥಾಪನೆಯನ್ನು ಶ್ಲಾಘಿಸಿ ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಸಂತಸ ಹಂಚಿಕೊಂಡಿದ್ದಾರೆ. ದೇಶದಲ್ಲಿ ಕಲ್ಲಿದ್ದಲು ಆಮದು ಕಳೆದ ವರ್ಷದ ಏಪ್ರಿಲ್ನಿಂದ ಅಕ್ಟೋಬರ್ವರೆಗಿನ ಅವಧಿಯಲ್ಲಿ 3% ಕುಸಿದಿದೆ. ಅದರ ಹಿಂದಿನ ವರ್ಷದಲ್ಲಿ ಇದೇ ಅವಧಿಯಲ್ಲಿ 154.5 ದಶಲಕ್ಷ ಟನ್ಗಳಷ್ಟಿದ್ದ ಆಮದು ಪ್ರಮಾಣ 149.5 ದಶಲಕ್ಷ ಟನ್ಗೆ ಇಳಿದಿದೆ. ದೇಶದಲ್ಲಿ ಕ್ಷಿಪ್ರಗತಿಯಿಂದ ಬೆಳೆಯುತ್ತಿರುವ ಆರ್ಥಿಕತೆಯನ್ನು ಬೆಂಬಲಿಸುವಲ್ಲಿ ಭಾರತದ ಕಲ್ಲಿದ್ದಲು ವಲಯ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಕಲ್ಲಿದ್ದಲು ಸಚಿವಾಲಯ ಹೇಳಿದೆ. ದೇಶೀಯ ಗಣಿಗಳಿಂದ ವಿಶೇಷವಾಗಿ ಉತ್ತಮ ಶ್ರೇಣಿಯ ಉಷ್ಣ ಕಲ್ಲಿದ್ದಲು ಸಾಕಷ್ಟು ಲಭ್ಯವಿಲ್ಲದ ಕಾರಣ ಕಲ್ಲಿದ್ದಲು ಬೇಡಿಕೆ ಪೂರೈಕೆಯಲ್ಲಿ ಗಣನೀಯ ಅಂತರವನ್ನು ದೇಶ ಎದುರಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದರ ಪರಿಣಾಮ ಉಕ್ಕು ಉತ್ಪಾದನೆಯಂತಹ ನಿರ್ಣಾಯಕ ಕೈಗಾರಿಕೆಗಳನ್ನು ಬೆಂಬಲಿಸಲು ಕಲ್ಲಿದ್ದಲು ಆಮದು ಬಹಳ ಅಗತ್ಯವಾಗಿದೆ. ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಸ್ಥಿರ ಕಲ್ಲಿದ್ದಲು ಪೂರೈಕೆಯನ್ನು ಖಾತರಿಪಡಿಸಲು ಸರ್ಕಾರ ಹಲವು ವ್ಯೂಹಾತ್ಮಕ ಕ್ರಮಗಳನ್ನು ಜಾರಿಗೊಳಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಪ್ರಯತ್ನಗಳು ಕಲ್ಲಿದ್ದಲು ಆಮದಿನ ಮೇಲೆ ಭಾರತದ ಅವಲಂಬನೆಯನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ದೇಶದ ಇಂಧನ ಭದ್ರತೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಪಶ್ಚಿಮ ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ಸಂಭವಿಸಿರುವ ಭೀಕರ ಕಾಡ್ಗಿಚ್ಚಿನಿಂದಾಗಿ ಸುಮಾರು 92,000ಕ್ಕೂ ಹೆಚ್ಚು ಮಂದಿಯನ್ನು ಸ್ಥಳಾಂತರಿಸಲಾಗಿದ್ದು ಇನ್ನೂ 89,000 ಮಂದಿಯನ್ನು ಸ್ಥಳಾಂತರಿಸಗೊಳಿಸಬೇಕೆಂದು ಎಚ್ಚರಿಕೆ ನೀಡಲಾಗಿದೆ. ಪ್ರದೇಶದಾದ್ಯಂತ ಹಬ್ಬುತ್ತಿರುವ ಕಾಡ್ಗಿಚ್ಚಿನಿಂದ ಕನಿಷ್ಠ 25 ಮಂದಿ ಮೃತಪಟ್ಟಿದ್ದು ಹಲವು ಕಣೆಯರಾಗಿದ್ದಾರೆ. ಈ ಭೀಕರ ಕಾಡ್ಗಿಚ್ಚಿಗೆ ಸುಮಾರು 40,500 ಎಕರೆ ಪ್ರದೇಶಗಳು ಸುಟ್ಟು ಹೋಗಿ 12,300 ಕಟ್ಟಡಗಳು ಹಾನಿಗೊಳಗಾಗಿವೆ. ಕ್ಯಾಲಿಫೋರ್ನಿಯಾದಲ್ಲಿ 80,000ಕ್ಕೂ ಹೆಚ್ಚು ಮನೆಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಅಮೆರಿಕದಲ್ಲಿ ರಾಷ್ಟೀಯ ಹವಾಮಾನ ಇಲಾಖೆಯು ರೆಡ್ ಫ್ಲಾಗ್ ಎಚ್ಚರಿಕೆ ನೀಡಿದೆ. ಕ್ಯಾಲಿಫೋರ್ನಿಯಾದ ಗವರ್ನರ್ ಗ್ಯಾವಿನ್ ನ್ಯೂಸಮ್ ಅವರು ಅಮೆರಿಕದ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ನೈಸರ್ಗಿಕ ವಿಕೋಪ ಇದಾಗಲಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದೆ ಎಂದು ಹೇಳಿದ್ದಾರೆ. ಏತನ್ಮಧ್ಯೆ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸಸ್ ಆಸ್ಕರ್ ಪ್ರಶಸ್ತಿಗಳಿಗಾಗಿ ತನ್ನ ಸಮಯವನ್ನು ಬದಲಾಯಿಸಿದೆ. 97ನೇ ಅಕಾಡೆಮಿ ಪ್ರಶಸ್ತಿಗಳಿಗೆ ನಾಮಾಂಕನಗಳನ್ನು ಇದೇ 23ರಂದು ಪ್ರಕಟಿಸಲಾಗುವುದೆಂದು ಅಕಾಡೆಮಿ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಭಾರತದ ವೇಗಿ ಜಸ್ಪ್ರೀತ್ ಬುಮ್ರಾ ಮತ್ತು ಆಸ್ಟ್ರೇಲಿಯಾದ ಆಲ್ರೌಂಡರ್ ಅನ್ನಾಬೆಲ್ ಸ್ವಿಟ್ಜರ್ಲೆಂಡ್ ಅವರನ್ನು ಇಂದು ಕ್ರಮವಾಗಿ ಡಿಸೆಂಬರ್ ತಿಂಗಳ ಐಸಿಸಿ ಪುರುಷ ಮತ್ತು ಮಹಿಳಾ ಆಟಗಾರರನ್ನಾಗಿ ಆಯ್ಕೆ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾಕುಂಭಮೇಳದ ಮೊದಲ ಪವಿತ್ರ ಸ್ನಾನದಲ್ಲಿ 3,50,00,000ಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗಿ, ಪ್ರಧಾನಿ ಶ್ಲಾಘನೆ. ಪಾಕ್ ಆಕ್ರಮಿತ ಕಾಶ್ಮೀರವಿಲ್ಲದೆ ಜಮ್ಮು ಕಾಶ್ಮೀರ ಅಪೂರ್ಣ, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಸಿಸಿ ಡಿಸೆಂಬರ್ ತಿಂಗಳ ಆಟಗಾರ ಪ್ರಶಸ್ತಿ ಭಾರತದ ಜಸ್ಪ್ರೀತ್ ಬುಮ್ರಾ ಮತ್ತು ಆಸ್ಟ್ರೇಲಿಯಾದ ಅನ್ನಾಬೆಲ್ ಸುದರ್ಲ್ಯಾಂಡ್ ಆಯ್ಕೆ. ಖೋಖೋ ವಿಶ್ವಕಪ್ 2025 ಇಂದಿನ ಕಣದಲ್ಲಿ ಭಾರತ ಪುರುಷ ಮತ್ತು ಮಹಿಳಾ ತಂಡಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.